జలజ్యేష్ఠ నిభాకారం జగదీశ పదాశ్రయం జగదీతల విఖ్యాతం జగన్నాథ గురుం భజే. హరికథామృత సార గురుగళ కరుణ బృందావనుతు కేడువే పరమ భగవద్భక్తరిదనాదరది కేడువదు. ప్రణవ ಪ್ರಣವದಿಂದ ಪ್ರತಿಪಾದ್ಯ ತಿಳಿಯಲ್ಪಡತಕ್ಕ ಬಿಂಬಮೂರ್ತಿ ತ್ರಿನಾಮರಿ ಅಕಾರ ಪ್ರತಿಪಾದ್ಯ ವಿಶ್ವ ಅಕಾರ ಪ್ರತಿಪಾದ್ಯ ವಿಶ್ವ ಉಕಾರ ಪ್ರತಿಪಾದ್ಯ ತೈಜಸ ಮಕಾರ ಪ್ರತಿಪಾದ್ಯ ಪ್ರಾಜ್ಞ ಈ ಮೂರು ನಾಮದಿಂದ ತನುವಿನಳು ಈ ಸ್ಥೂಲ ದೇಹದಲ್ಲಿ ತ್ರಿಸ್ಥಾನಗ ಕಣ್ಣಿನಲ್ಲಿ ಅಕಾರ ಪ್ರತಿಪಾದ್ಯನಾದ ವಿಶ್ವನೇ ಅನಿರುದ್ಧ ರೂಪದಿಂದ ಉಕಾರ ಪ್ರತಿಪಾದ್ಯನಾದ ತೈಜಸನೆ ಪ್ರದ್ಯುಮ್ನ ರೂಪದಿಂದ ಕಂಠದಲ್ಲಿ ಮಕಾರ ಪ್ರತಿಪಾದ್ಯ ಪ್ರಾಜ್ಞನೇ ಹೃದಯದಲ್ಲಿ ಸಂಕರ್ಷಣ ರೂಪದಿಂದ ಹಾಗೆಯೇ ತ್ರಿಪಂಚಕ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಒಂದೊಂದು ರೂಪದಿಂದ ಹೊರಬಂದ ಐದೈದು ರೂಪಗಳ ಪ್ರಕಾರ ಒಂದೊಂದು ರೂಪದಿಂದ ಹೊರಬಂದ ಐದೈದು ರೂಪಗಳ ಪ್ರಕಾರ ಬ್ರಾಕೆಟ್ ಅಲ್ಲಿ ನಾರಾಯಣಾದಿ ಐದು ರೂಪಗಳ ಪ್ರಕಾರ. ಅನಿರುದ್ಧನಿಂದ ಅನಿರುದ್ಧ ನಾರಾಯಣ ಏನ್ ಬರೆದ್ರಿ? ಐದೈದು ರೂಪಗಳ ಪ್ರಕಾರ ಅಂದ್ರೆ ಬ್ರಾಕೆಟ್ ಅಲ್ಲಿ ನಾರಾಯಣಾದಿ ಐದು ರೂಪಗಳ ಪ್ರಕಾರ. ಹದಿನೈದು ರೂಪಗಳಿಂದ ಏಕವಿಂಶತಿ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚಭೂತ ಪಂಚ ತನ್ಮಾತ್ರೆಗಳು ಒಂದು ಮನಸ್ಸು ಇಪ್ಪತ್ತೊಂದು ಕಡೆ ಇಪ್ಪತ್ತೊಂದು ರೂಪಗಳಿಂದ ಚತುರವಿಂಶತಿಕ ಅಹಂಕಾರ ತತ್ವ ಮಹತ್ತತ್ವ ಅವ್ಯಕ್ತ ತತ್ವ ಇವು ಮೂರು ಕೂಡಿಸಿದರೆ ಇಪ್ಪತ್ತು ನಾಲ್ಕು ರೂಪಗಳಿಂದ ಇದ್ದಾನೆ. ಎನಿಸಿ ಈ ರೀತಿ ಕರೆಸಿಕೊಂಡು ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರದ ಇನಿತು ನಾಡಿಗಳು ಇಷ್ಟು ಸಂಖ್ಯೆಯ ನಾಡಿಗಳಲ್ಲಿ ನಿಯಾಮಿಸುತ ವಿಶ್ವ ತೈಜಸ ಪ್ರಾಜ್ಞ ವಿಶ್ವ ತೈಜಸ ಪ್ರಾಜ್ಞ ಈ ಮೂರು ರೂಪಗಳಿಂದ ಇಪ್ಪತ್ತು ನಾಲ್ಕರಿಂದ ಹೆಚ್ಚಿಸಲು ಎಪ್ಪತ್ತೆರಡು ರೂಪಗಳಾಗುತ್ತೆ. ಒಂದೊಂದು ನಾಡಿಯಲ್ಲೂ ಎಪ್ಪತ್ತೆರಡು ರೂಪಗಳ ಪ್ರಕಾರ ಸಾವಿರ ನಾಡಿಗಳಲ್ಲಿ ಆ ಸಂಖ್ಯೆಯಿಂದ ಹೆಚ್ಚಿಸಿದರೆ ಎಪ್ಪತ್ತೆರಡು ಸಾವಿರ ರೂಪಗಳಾಗುತ್ತೆ. ಈ ರೀತಿಯಲ್ಲಿ ನಾಡಿಗಳನ್ನು ನಿಯಮಿಸುತ್ತಾ ಆಯಾ ಕಾರ್ಯಗಳನ್ನು ಮಾಡಿಸುತ್ತಾ ಇನ ಸೂರ್ಯನ ಗಭಸ್ತಿಗ ಗಭಸ್ತಿಗ ಪ್ರಕಾಶ ಕಿರಣಗಳಲ್ಲಿ ಇರುವಂಥವನಾಗಿ, ಗಭಸ್ತಿಗ ಅಂದ್ರೆ ಕಿರಣಗಳಲ್ಲಿ ಇರುವಂಥವನಾಗಿ ಎಂದರೆ ಸೂರ್ಯನ ಸಾವಿರ ಕಿರಣಗಳಲ್ಲಿ ಒಂದೊಂದರಲ್ಲೂ ಎಪ್ಪತ್ತೆರಡರ ಪ್ರಕಾರ ಎಪ್ಪತ್ತೆರಡು ಸಾವಿರ ರೂಪಗಳೇ ನಿಯಮನ ಮಾಡುತ್ತಾ ಲೋಕದೊಳು ಸಾವಿರದಲ್ಲಿ ಎಪ್ಪತ್ತೆರಡು ಸಾವಿರ ಸರ್ವತ್ರ ಬೆಳಗುವನು, ಎಲ್ಲಾ ಕಡೆ ಕೂಡ ಪ್ರಕಾಶವಂತನಾಗಿದ್ದಾನೆ. ತಾನು ತೋರುತ್ತ ಯಾರ್ಯಾರಿಗೆ ಯಾವುದು ಯಾವುದು ನೋಡಲಿಕ್ಕೆ ಯೋಗ್ಯವೋ ಅದನ್ನು ತೋರುವಂಥವನಾಗುತ್ತಿದ್ದಾನೆ. ಜೀವ ಮೂರನೇ ಇದೇ ರೂಪಗಳೇ ಅಲ್ಲಿರುತ್ತೆ. ಸೂರ್ಯನ ಕಿರಣಗಳು ಕೂಡ ಮೂರು ಗುಣಗಳಿಂದ
ತಯಾರಾಗುತ್ತೆ.
ಅಲ್ಲಿರುತ್ತೆ ಅದೇ ರೂಪಗಳೇ ಅಲ್ಲೇ ನಿಂತು ಅಲ್ಲಿರುವ ಮೂರು ಗುಣಗಳಲ್ಲಿ ನಿಂತು ಒಂದೊಂದರಲ್ಲೂ ಇಪ್ಪತ್ತು ನಾಲ್ಕು ರೂಪಗಳು ಧಾರಣೆ ಮಾಡಿಕೊಂಡಿದ್ದು ಸೂಕ್ಷ್ಮ ತತ್ವಗಳಲ್ಲಿ ಆ ಇಡೀ ನಾಡಿಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿ ನಿಂತು ಸಾವಿರ ಹೊರಟದ ಅನಂತ ಆಗುತ್ತೆ. ನಮಗೆ 72,000 ಆಗಿ ಅದು ಅನಂತ ಶಾಖೆಗಳು ಹೇಗಾಗುತ್ತೋ ನಮ್ಮಲ್ಲಿ ಅಲ್ಲೂ ಅಷ್ಟೇ. ಸೂರ್ಯನ ಕಿರಣ 1,000 ಬರೋದು, ಅದರಿಂದ ಅನಂತ ಶಾಖೆಗಳು ಬರುತ್ತೆ. ಅದಕ್ಕೆ ಸೂರ್ಯನಿಗೆ ಸಹಸ್ರಾಂಶು ಅಂತ. ಜೀವ ಜೀವನ ಸ್ವರೂಪ ದೇಹದಲ್ಲಿ ಲಿಂಗ ಲಿಂಗ ದೇಹದಲ್ಲಿ ಅನಿರುದ್ಧ ಅನಿರುದ್ಧ ದೇಹದಲ್ಲಿ ಸ್ಥೂಲ ಸ್ಥೂಲ ದೇಹದಲ್ಲಿ ಕಳೇವರಗಳಲ್ಲಿ ಕಳೇವರಗಳೆಂದು ಕರೆಸಿಕೊಳ್ಳುವ ಈ 4 ದೇಹಗಳಲ್ಲಿ ವಿಶ್ವ ಸ್ವರೂಪ ದೇಹದಲ್ಲಿ ವಿಶ್ವ ತುರಗ್ರೀವ ಲಿಂಗ ದೇಹದಲ್ಲಿ ಹಯಗ್ರೀವ ಮೂಲೇಶ ಅನಿರುದ್ಧ ದೇಹದಲ್ಲಿ ಮೂಲೇಶ ಅಚ್ಯುತತ್ರಯ ಅಚ್ಯುತ ಅನಂತ ಗೋವಿಂದ ಎಂಬ ರೂಪಗಳಿಂದ ರೂಪಗಳಿಂದ ಸ್ಥೂಲ ದೇಹದಲ್ಲಿ ಹಂಸ ಹಂಸ ರೂಪವನ್ನು ಇಡೀ ದೇಹದಲ್ಲಿ ಎಲ್ಲ 4 ದೇಹಗಳ ಇಡೀ ದೇಹಗಳಲ್ಲಿ ವಿಶ್ವ ಅದು ಹಂಸ ಇತ್ತ ಮೂರ್ತಿಗಳ ಇಂಥ ವಿಶೇಷ ಮೂರ್ತಿಗಳನ್ನು ಈ ವಿಧ ಚತುಸ್ಥಾನದಲ್ಲಿ 4 ದೇಹಗಳಲ್ಲಿ ಈರೆರಡು ರೂಪದಿ ಅನಿರುದ್ಧನಿಂದ ಹೊರಟ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬ ನಾಲ್ಕು ರೂಪಗಳಿಂದ ಭಾವಿಸುವುದು ಚಿಂತನೆ ಮಾಡತಕ್ಕದ್ದು. ಸರ್ವತ್ರ ಎಲ್ಲ ಕಡೆ ಏಕೋನವಿಂಶತಿ ಮೂರ್ತಿ ಹತ್ತೊಂಬತ್ತು ರೂಪಗಳನ್ನು ಚಿಂತಿಸಬೇಕೆಂದು ತಾತ್ಪರ್ಯ. ಹತ್ತೊಂಬತ್ತು ರೂಪ ಹೇಗೆಂದರೆ ಅನಿರುದ್ಧನಿಂದ ಹುಟ್ಟಿದ ನಾಲ್ಕು, ವಿಶ್ವಾದಿ ಎಂಟು, ಮೇಲೆ ಹೇಳಿದ ವಿಶ್ವ, ಹಯವದನ, ವಿಷ್ಣು ಅಂದ್ರೆ ಮೂಲೇಶ, ಮೂಲೇಶ ಅಂದ್ರೆ ವಿಷ್ಣು ಅಂದ್ರೆ ವಿಶ್ವ, ಹಯವದನ, ಮೂಲೇಶ ಅಥವಾ ವಿಷ್ಣು, ಅಚ್ಯುತ, ಅನಂತ, ಗೋವಿಂದ, ಹಂಸ, ಆರು ರೂಪಗಳು. ವಿಶ್ವ, ಹಯವದನ, ಮೂಲೇಶ, ಅಚ್ಯುತ, ಅನಂತ, ಗೋವಿಂದ, ಹಂಸ ಎಲ್ಲವೂ ಕೂಡಿಸಿದರೆ ಹತ್ತೊಂಬತ್ತು ರೂಪಗಳಾಗುತ್ತೆ. ಸರಿ ಗೊತ್ತಾ? ಹದಿನೆಂಟೆ ಬಂತಾ? ಬರ್ಲಿ, ಅಲ್ಲೊಂದು ಇಲ್ಲ. ಆ ಎಂಟು ರೂಪಗಳಲ್ಲಿ ವಿಶ್ವ, ಇಲ್ಲೊಂದು ವಿಶ್ವ. ಇನ್ನ ಇದು ಹೇಳಬೇಕು, ಇದು ಹೇಳಿಸಿದ್ರ ಅರ್ಥ ಹೇಳಬೇಕು. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಹೇಳ್ತೀರಾ? ಹೇಳಿ. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂದರಿ ಬಿಂಬ ಜಡಚೇತನಗಳೊಳಗಿದ್ದು ಪೊಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದಿ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತ. ಹೇಗೆ ಕನ್ನಡಿ ಮೇಲೆ ಯಾವ ಕಲುಷ ಇಲ್ಲದಿದ್ದರೆ ಪದಾರ್ಥಗಳೆಲ್ಲ ಚೆನ್ನಾಗಿ ಪ್ರತಿಫಲಿಸಿ ಕಾಣಿಸುವಂತೆ, ಕಣ್ಣಿಗೆ ಚೆನ್ನಾಗಿ ಕಾಣುವಂತೆ ಬಿಂಬ ಸಕಲ ಜಡಚೇತನಗಳಲ್ಲಿ ತಾನೇ ಇದ್ದು ಬಹುರೂಪದಲ್ಲಿ ಪೊಳೆವ, ಎಲ್ಲಿ ಹೊಳೆವ? ಸಜ್ಜನರ ಮನದರ್ಪಣದಲ್ಲಿ. ಹೇಗೆ ಹೊಳಿತಾನೆ ಅಂದ್ರೆ ಬಹುರೂಪದಲ್ಲಿ ತಾ ನಿಶ್ಚಲ, ನಿಶ್ಚಲನಾಗಿ ಹೊಳೆಯುತ್ತಾನೆ, ನಿರಾಮಯನಾಗಿ ಹೊಳೆಯುತ್ತಾನೆ. ನಿಶ್ಚಲ ಅಂದ್ರೆ ಚಾಂಚಲ್ಯ ಇಲ್ಲವನಾಗಿ ಹೊಳಿತಾನೆ. ಇವದೊಂದು ಅರ್ಥ ಏನು, ತನ್ನಲ್ಲಿ ಚಾಂಚಲ್ಯ ಇಲ್ಲದ ಅಂದ್ರೆ ನಿಶ್ಚಲನಾಗಿರುವ ಗುಣವನ್ನ ಪ್ರಕಟ ಮಾಡುತ್ತಾನೆ. ಹಾಗೆ ಆಮಯ ಅಂದ್ರೆ ರೋಗ, ನಾನಾ ರೋಗ, ಹೊರಗಿನ ರೋಗ, ಒಳಗಿನ ರೋಗ, ಪಾಪವೆಂಬ ರೋಗ, ಅದರಿಂದ ದೂರ. ನಿರ್ಗತ ಆಮಯ ಅಂದ್ರೆ ಇವನು ತನ್ನ ನಿರಾಮಯತ್ವ ಗುಣವನ್ನ ತೋರೋದರಿಂದ ನಾವು ನಿರಾಮಯರಾಗ್ತೀವಿ. ಅವನು ನಿಶ್ಚಲ ಅಂತ ನಿಂತರೆ, ವಿಶೇಷವಾಗಿ ಯಾವ ಚಾಂಚಲ್ಯವಿಲ್ಲದೆ ತಾನು ನಿಂತರೆ ಅವನತ್ತ ಚಾಂಚಲ್ಯ ಬರಲ್ಲ. ಅಂತ ನಿಶ್ಚಾಂಚಲ್ಯ ಎಂಬ ಗುಣವನ್ನ ದೇವರು ತೋರಿದರೆ ನಾವು ಕೂಡ ನಿಶ್ಚಲರಾಗ್ತೇವೆ. ಹಾಗೆ ಅವನು ಯಾವ ವಿಕಾರ ಸುಖ ದುಃಖಾದಿಗಳಿಗೆ ಯಾವುದಕ್ಕೂ ವಿಕಾರವಿಲ್ಲದವನಾದ್ದರಿಂದ ಅಂತ ಗುಣವನ್ನ ಪ್ರಕಟ ಮಾಡಿದರೆ ನಾವು ಕೂಡ ನಿರ್ವಿಕಾರರಾಗ್ತೇವೆ. ಹಾಗೆ ನಿರಾಶ್ರಯ, ಬೇರೊಬ್ಬರ ಆಶ್ರಯ ಇಲ್ಲದವ ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ಕಡಿಮೆ ಜನರ ಅಂದರೆ ನೀಚರ ಆಶ್ರಯದಲ್ಲಿ ಬದುಕುವಂತ ದೌರ್ಭಾಗ್ಯ ತಪ್ಪುತ್ತೆ. ಹಾಗೆ ಅನಂತ ಅಂತ ತಾನು ವಿಶೇಷವಾಗಿ ರೂಪವನ್ನು ತೋರಿದರೆ ಜೀವನು ತನ್ನ ಯೋಗ್ಯತೆಗೆ ತಕ್ಕಂತೆ ವಿಶೇಷವಾಗಿ ಪೂರ್ಣನಾಗ್ತಾನೆ. ಇಷ್ಟು ರೂಪಗಳಿಂದ ಸಜ್ಜನರ ಮನದರ್ಪಣದಿ ಭಗವಂತ ತಾ ಕೊಳೆವ ಅದ್ಭುತವಾಗಿ ಹೊಳೆಯುತ್ತಾನೆ. ಚೆನ್ನಾಗಿದೆ. ಅದರಲ್ಲಿ ಹೇಳ್ತಾರೆ ಮನಸ್ಸು ಹೇಗೆ ಕನ್ನಡಿಯ ಮೇಲೆ ಯಾವ ಕಲುಷ ಇಲ್ಲದಿದ್ದರೆ ಪದಾರ್ಥ ಚೆನ್ನಾಗಿ ಕಾಣುತ್ತೆ, ಅದರ ಮೇಲೆ ಕೊಳಕೆಲ್ಲ ಇದ್ರೆ ಪದಾರ್ಥ ಕಾಣಲ್ಲ. ಹಾಗೆ ನಮ್ಮ ಮನಸ್ಸಿನಲ್ಲಿ ನಾನಾ ಕಲ್ಮಶ ತುಂಬಿದ್ದರೆ ದೇವರು ಸರಿಯಾಗಿ ಕಾಣಲ್ಲ. ಅದಕ್ಕೆ ಮನಸ್ಸನ್ನ ಸ್ವಚ್ಛಗೊಳಿಸಬೇಕು. ಸರಿಯಪ್ಪ, ಮನಸ್ಸನ್ನ ಸ್ವಚ್ಛಗೊಳಿಸುವುದು ಹೇಗೆ? ಯಾವ ಸ್ವಲ್ಪ ಆಗುತ್ತೆ, ಯಾರು ಮಾಡಬೇಕು? ನಾವು ಮಾಡ್ಲಿಕ್ಕೆ ಹೋದ್ರೆ ಮನಸ್ಸು ನಮ್ ಕೈಗೆ ಸಿಗೋದೇ ಇಲ್ಲ, ಎಲ್ಲದೂ ನಮ್ಗೆ ಗೊತ್ತೇ ಇಲ್ಲ. ನಿಮ್ ಗೊತ್ತಾ ಏನಾದ್ರು ಎಲ್ಲಿದೆ ಮನಸ್ಸು ಅಂಬುದು? ಕಾಣಿಸ್ತಾ ಯಾವಾಗಾದ್ರೂ ಕಾಣಿಸಿದ್ರೆ ಹಿಡಿದು ತಿಕ್ಬೋದಪ್ಪ, ಮನಸ್ಸೇ ಕಾಣಿಸಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಮನಸ್ಸನ್ನ ಚೆನ್ನಾಗಿ ಶುದ್ಧಿ ಮಾಡಿಕೊಳ್ಳಬೇಕಾ, ಈ ಗುಣಗಳು ಚಿಂತನೆ ಮಾಡಿ. ನಮ್ಮ ಮನಸ್ಸು ಅದರೊಳಗೆ ದೇವ ನಿಂತಿದ್ದಾನೆ, ಮನಸ್ಸು ಎಂಬ ಹೆಸರಿಂದ ಮನಸ್ಸಿನೊಳಗೆ ನಿಂತಿದ್ದಾನೆ. ಕನ್ನಡಿ ಹೇಗಿರಬೇಕು? ಕನ್ನಡಿ ಕದಲತಾ ಇದ್ರೆ ಸರಿಯಾಗಿ ಕಾಣಲ್ಲ. ಅಷ್ಟೇ ಅಲ್ಲ, ಅದರ ತುಂಬ ತೂತುಗಳು ಎಲ್ಲ ಬಿದ್ದಿದ್ರೆ ಅಷ್ಟೇ ಅಲ್ಲ, ಕನ್ನಡಿಯಲ್ಲಿ ಕೆಲವೊಂದಿರುತ್ತೆ ಈ ರೇಖೆ ತರ ಬಂದಿರುತ್ತೆ. ಕೆಲವು ಕನ್ನಡಿಯಲ್ಲಿ ನೋಡಿದಾಗ ನೋಡಿದ್ರ ಮನೆಯಲ್ಲಿ ಕೆಲವು ಕನ್ನಡಿ ಬರ್ತಾ ಇರುತ್ತೆ, ಆ ಕನ್ನಡಿ ನೋಡಿದ್ರೆ ನಮ್ಮ ಮುಖವೂ ಕಾಣ್ತಾ ಇರುತ್ತೆ, ನಾವೇನು ಚೆನ್ನಾಗಿರ್ತೀವಿ ಅದರಲ್ಲಿ ಮಾತ್ರ ಉದ್ದಕ್ಕೆ ಕಾಣ್ತಾ ಇರುತ್ತೆ, ಕೆಲವೊಂದ್ಸಲ ಅಗಾಲಕ್ಕೆ ಕಾಣ್ತಾ ಇರುತ್ತೆ. ಅಂದ್ರೆ ವಿಕಾರ ಇದೆ ಯಾವುದರಲ್ಲಿ? ಕನ್ನಡಿಯಲ್ಲಿ ವಿಕಾರ ಇದ್ದದ್ದಕ್ಕೆ ನಮ್ಮಲ್ಲಿ ವಿಕಾರ ಕಾಣ್ತಾ ಇದೆ. ಹಾಗೆ ತೂತಿದ್ರೆ ನಮ್ಮ ಮುಖ ಎಲ್ಲ ತೂತು ಕಾಣ್ತಾ ಇರುತ್ತೆ. ಅದಕ್ಕೆ ನಿರಾಮಯ, ತನ್ನ ನಮ್ಮ ಮನಸ್ಸೆಂಬ ಕನ್ನಡಿಯಲ್ಲಿ ತೂತಿರಬಾರದು. ತೂತು ಅಂದ್ರೆ ದೇವರ ಚಿಂತನೆ ಲೋಪ, ಅದೇ ತೂತು. ದೇವರ ಕುರಿತು ಮರೆತು ಹೋಗ್ತಾ ಇರೋದೇ ತೂತು. ಆ ತೂತಿರಬಾರದ, ನಮ್ಮ ಮನಸ್ಸಿನಲ್ಲಿ ಮನೋನಾಮಕನಾದ ಭಗವಂತನಿದ್ದಾನೆ. ಆ ಮನಸ್ಸಿನಲ್ಲಿ ಚಿತ್ತದಲ್ಲಿ ಚಿತ್ತ ನಾಮಕ ಯತ್ರ ಯಾಶ್ಚಸಿ ತತ್ರ ಗಚ್ಚತಿ ಮೇ ಮನಃ. ಚಿತ್ತ ನಾಮಕ, ಚಿತ್ತದೊಳಗೆ ಚಿತ್ತ ನಾಮಕ, ಮನಸ್ಸಿನಲ್ಲಿ ಮನೋನಾಮಕನಾಗಿ ನೀನಿದ್ದುಕೊಂಡು ಅಲ್ಲಿಗೆ ನೀನು ಹೋದರೆ ಅಲ್ಲಿ ಬರುತ್ತಯ್ಯ. ಹಾಗೆ ನನ್ನ ಮನಸ್ಸಿನಲ್ಲಿ ಮನೋನಾಮಕ ನೀನಿದ್ದೀಯ, ನೀನು ಅಲ್ಲಿದ್ದುಕೊಂಡು ಚಾಂಚಲ್ಯ ಎಂಬ ನಿನ್ನ ಅಂದ್ರೆ ನಿನ್ನಲ್ಲಿ ಚಾಂಚಲ್ಯ ಇಲ್ಲ, ನೀನು ಚಲಿಸಿದಂತೆ ತೋರಿದರೆ ನನ್ನ ಮನಸ್ಸು ಅಲುಗಾಡುತ್ತಾ ಇರುತ್ತೆ. ನಿನ್ನಲ್ಲಿ ಇಲ್ಲದ ದುರ್ಗುಣ ಅಂದ್ರೆ ಆ ದುರ್ಗುಣದ ಹೆಸರಿಟ್ಟುಕೊಂಡ ಸುಗುಣ ತೋರಿದರೆ ಚಾಂಚಲ್ಯ ನಮ್ಮನ್ನು ಬರುತ್ತೆ. ಆಮಯ, ನಾನಾ ಮನಸ್ಸಿನ ರೋಗಗಳು ಬರುತ್ತೆ, ವಿಕಾರ ಬರುತ್ತೆ. ಅಷ್ಟೇ ಅಲ್ಲ ಹೇಳ್ತಾರೆ ಕನ್ನಡಿ ಎನ್ನಂಗಿರ್ಬೇಕು ಅಂದ್ರೆ ನಿರಾಶ್ರಯ ಅಂದ್ರೆ ಕನ್ನಡಿ ಚೆನ್ನಾಗಿ ನಿಂತಿರ್ಬೇಕು. ಅದು ನಿಲ್ಲಲಿಕ್ಕೆ
ಯಾವುದೋ ಒಂದು ಹಗ್ಗವೋ ಏನೋ ಒಂದು ಕಟ್ಟಿದ್ರೆ ತದಂತಾನೆ ಯಾವುದೋ ಒಂದು ಆಶ್ರಯ ಪಡ್ಕೊಂಡೇ ನಿಂತ್ಕೊಂಡಿದ್ರೆ ಒಂದು ಕೋಲ್ ಹಿಡ್ಕೊಂಡಂತೆ ಆ ಕನ್ನಡಿ ಕೂಡ ಯಾವಾಗ್ಲೂ ಯಾವುದೋ ಒಂದು ಹೊರಗಿದ್ರೆ ಅದು ಹೋದ್ರೆ ಮೇಲೆ ಹೋಗುತ್ತೆ. ಹಾಗಿರಬಾರ್ದು, ಚೆನ್ನಾಗಿರ್ಬೇಕು, ನಿರಾಶ್ರಯ. ಅದ ಮೇಲೆ ಅನಂತ, ಅನಂತ ಅಂದ್ರೆ ಪೂರ್ಣ ಅಂತ. ಪೂರ್ಣ ಅಂದ್ರೆ ನಮ್ಮ ಶರೀರ ಎಷ್ಟಿದೋ ಅಷ್ಟು ಇದ್ದರೆ ಸರಿಯಾಗಿ ಕಾಣುತ್ತಪ್ಪ. ಅರ್ಧಂಬರ್ಧ ಇದ್ರೆ ನಮ್ಗೆ ಏನು ಕಾಣಲ್ಲ, ತಲೆ ಕಾಣಿಸಲ್ಲ, ಮೂಗು ಕಾಣಿಸಲ್ಲ, ಹಾಕಿ ಕಾಣಿಸ್ತಾ ಆಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮನದರ್ಪಣೆ ಶುದ್ಧವಾಗಿರಬೇಕ, ಮನದರ್ಪಣದ ದೋಷಗಳೆಲ್ಲ ಹೋಗಬೇಕ, ಮನಸ್ಸಿನಲ್ಲಿರುವ ಮನೋನಾಮಕನಾದ ಭಗವಂತನನ್ನ ಈ ಗುಣಗಳನ್ನ ಚಿಂತನೆ ಮಾಡಿದರೆ ನನ್ನ ಮನಸ್ಸಿನಲ್ಲಿರುವ ದೇವ ನಿಶ್ಚಲ. ನನ್ನ ಮನಸ್ಸಿನಲ್ಲಿರುವ ದೇವರ ಹೆಸರು ಮನಸ್ಸು, ಆತನ ಗುಣ ನಿಶ್ಚಲ, ಆತ ನಿರಾಮಯ, ಆತ ನಿರ್ವಿಕಾರ, ಆತ ನಿರಾಶ್ರಯ, ಆತ ಅನಂತ ಅಂತ ಮನಸ್ಸಿನೊಳಗಿರುವ ಭಗವದ್ ರೂಪ, ಮನೋನಾಮಕ ಭಗವದ್ ರೂಪವನ್ನ ಯಾರು ಚಿಂತನೆ ಮಾಡುತ್ತಾರೆ ಆಗ ಮನಸ್ಸಿನೊಳಗಿರುವ ಭಗವಂತ ನಮ್ಮ ಮನಸ್ಸನ್ನ ನಿಶ್ಚಲ, ನಿರಾಮಯ, ನಿರ್ವಿಕಾರ, ನಿರಾಶ್ರಯ, ಅನಂತ ಪೂರ್ಣವಾಗಿ ಮಾಡಿ ಅದರೊಳಗೆ ತಾನು ತೋರುತ್ತಾ ಬರುತ್ತಾನೆ. ಇಷ್ಟು ಅಲ್ಲಿ ಹೇಳಿದಂಥ ಅಪರೂಪದ ಒಂದು ಚಿಂತನೆ, ದೇವರ ಗುಣಚಿಂತನೆಯ ರಹಸ್ಯವನ್ನ ಹೇಳಿದ್ದೀನಿ. ಈಗಲ್ಲದೆ ದೇವರು ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಹೊಡಿತಾ ಇರ್ತಾನೆ. ಹೇಗೆ ಹೊಡಿತಾನಪ್ಪ ಅಂದ್ರೆ ಮಾಮೂಲಾಗಿ ಅರ್ಥ ಆಗೋದು ಹೇಗೆ ಈ ಪದ್ಯ? ಎಲ್ಲರ ಕಲುಷವಿಲ್ಲದ ದರ್ಪಣದಿ ಚೆನ್ನಾಗಿ ಪದಾರ್ಥಗಳು ತೋರುವಂತೆ ಎಲ್ಲರ ಹೃದಯದಲ್ಲಿ ದೇವರು ಹೀಗೆ ತೋರ್ತಾನೆ. ಏನು ನಿರಾಶ್ರಯ, ಅನಂತ, ಕಲ್ಯಾಣ, ಗುಣಪರಿಗುಣ ಹೀಗೆ ತೋರ್ತಾನೆ, ತೋರ್ಲಿ ಅಂತ ಹೋಗ್ಬಿಡ್ತೀವಿ. ಆದರೆ ಮನಸ್ಸಿನ ದೋಷಗಳಿವೂ, ಈ ದೋಷಗಳು ಹೋಗಲಿಕ್ಕೆ ದೇವರನ್ನ ನಮ್ಮ ಮನಸ್ಸಿನಲ್ಲಿರುವ ಮನೋನಾಮಕನಾದ ದೇವನಲ್ಲಿ ಈ ಗುಣಗಳು ಚಿಂತನೆ ಮಾಡಿದರೆ ನಮ್ಮ ಮನಸ್ಸ ದರ್ಪಣವನ್ನ ಚೆನ್ನಾಗಿ ಶುದ್ಧ ಮಾಡಿ ತಾನೇ ಹೊಳೆಯುತ್ತಾನೆ. ಹಾಗಾದರೆ ನಮ್ಮ ಮನಸ್ಸು ಶುದ್ಧ ಆಗ್ಬೇಕು ಸದ್ಯಕ್ಕೆ. ಹಾಗಾದ್ರೆ ಯಾವ ದೇವರನ್ನ ಚಿಂತನೆ ಮಾಡಬೇಕು? ಮನಸ್ಸಿನೊಳಗಿರುವ ಭಗವದ್ ರೂಪ. ನಾವು ಎಲ್ಲದಕ್ಕೂ ಒಂದೇ ಏಕಮೂಲಿಕಾ ಪ್ರಯೋಗ ಅಂತ ಮಾಡ್ತಾ ಇದ್ದೇವೆ. ಹಿಂದಿನ ಕಾಲಕ್ಕೆ ನಮ್ಮ ಮನೆಯಲ್ಲಿ ಅಜ್ಜಿ ಇರ್ತಾ ಇದ್ರು. ಆಕೆ ಅವಾಗೆ ಒಂದು ಟ್ಯಾಬ್ಲೆಟ್ ಬರ್ತಾ ಇತ್ತು, ಸಲ್ಫಾಟರಿಜಿನ್ ಅಂತ. ನಿಮ್ಗೆ ಗೊತ್ತಿಲ್ಲ, ಅವಾಗ ಚಿಕ್ಕ ಟ್ಯಾಬ್ಲೆಟ್ ಬರ್ತಾ ಇತ್ತು ಸಲ್ಫಾಟರಿಜಿನ್ ಅಂತ, ಜೀರ್ಣಕಾರಿ, ಅದು ಕೆಲಸ ಮಾಡೋದು. ಆಕೆ ನಮ್ಮ ಹುಡುಗರು ಮನೆ ತೆರೆಗೆ ತೆರಗಾಡ್ತಾ ಇದ್ರೆ ಕಾಲು ನೋವು ಬಂದ್ರೆ ಇಲ್ಲಿ ಬಾ ಅಂತ ಆ ಟ್ಯಾಬ್ಲೆಟ್ ಹಾಕೋದು, ಹೊಟ್ಟೆ ನೋವು ಬಂದ್ರೆ ಅದೇ ಟ್ಯಾಬ್ಲೆಟ್, ತಲೆನೋವು ಬಂದ್ರು ಅದೇ ಟ್ಯಾಬ್ಲೆಟ್, ಏನು ಬಂದ್ರು ಅದೇ ಟ್ಯಾಬ್ಲೆಟ್, ಏಕಮೂಲಿಕ ಪ್ರಯೋಗ. ಆಶ್ಚರ್ಯ, ಆಕೆ ಏನು ಆ ಕೊಟ್ಟುಕೊಳ್ಳೆ ಕಮ್ಮಿ ಆಗ್ತಿತ್ತು. ಆಕೆ ಕೊಟ್ಟುಕೊಳ್ಳೆ ಒಂದೇ ಟ್ಯಾಬ್ಲೆಟ್, ಅದು ಮೋಷನ್ ಆಗ್ಲಿಕ್ಕೂ ಅದೇ ಟ್ಯಾಬ್ಲೆಟ್, ನಿಲ್ಲಲಿಕ್ಕೂ ಅದೇ ಟ್ಯಾಬ್ಲೆಟ್, ಎಲ್ಲದಕ್ಕೂ ಒಂದು ಡಬ್ಬಿ ತುಂಬಾ. ನಮ್ಮ ಬಳಗ ಇರ್ತಾ ಇದ್ರು ಡಾಕ್ಟರು, ಆ ಡಾಕ್ಟರ್ನ ಕೇಳಿ ನರಸಿಂಹ ಅಂತ ಇವಾಗ ಬರ್ತಾರೆ ನೋಡಿ, ಅಮ್ಮ ಪದ್ಮಜ ಅವರು, ಅವರ ಮನೆಯವರು ರಾಘವೇಂದ್ರ ಅಂತ, ಅವರ ಅಣ್ಣ ನರಸಿಂಹ ಅಂತ. ಅವ್ರು ನಮ್ಗೆಲ್ಲ ಮಾವಂದ್ರಾಗ್ಬೇಕು, ಅವ್ರನ್ನ ಕರೆದೇ ನರಸಿಂಹ ತಗೊಂಡು ಬಾರೋ ಅಂದ್ರೆ ಪಾಪ ಅವ್ರ ಹಾಸ್ಪಿಟಲ್ ಇಂದ ಒಂದು ಡಬ್ಬಿ ತುಂಬಾ ತಂದಿಡ್ಬೇಕು, ಅದನ್ನ ಆ ಸಲ್ಫಾಡೈಜಿನ್ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇರೋದು, ತಾನು ತಗೊಂತ ಇದ್ರೆ ಕೊಡ್ತಾ ಇದ್ದು. ಅದೇ ತರ ನಾವು ಏನು ಹೋಗ್ಬೇಕಂದ್ರೂ ಕೂಡ ಬರೀ ದೇವರು 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 ಅಂದ್ರೆ ಉಪಯೋಗ ಇಲ್ಲ. ಎಲ್ಲೆಲ್ಲಿ ರೋಗ ಹೋಗಬೇಕು, ಯಾವ ಯಾವ ಸ್ಥಾನದಲ್ಲಿ, ಅಲ್ಲಲ್ಲಿರುವ ದೇವರನ್ನ ಚಿಂತನೆ ಮಾಡಿದರೆ ಸ್ವಾಮಿ ಅಲ್ಲಲ್ಲಿ ಆಯಾ ರೂಪದಿಂದ ಆಯಾ ಸ್ಥಾನದಲ್ಲಿ ಯಾವ ಯಾವ ಗುಣ ಪ್ರಕಟ ಮಾಡಬೇಕೋ ಆಯಾ ಸ್ಥಾನದಲ್ಲಿರುವ ತನ್ನ ರೂಪದಿಂದ ಆಯಾ ಗುಣಗಳು ಪ್ರಕಟ ಮಾಡಿ ಅದರ ಮೂಲಕ ನಮ್ಮ ಒಳಗಿರುವ ಇಂದ್ರಿಯಗಳಲ್ಲಿ ಯಾವ್ದಾವುದರಲ್ಲಿ ಏನೇನು ಗುಣಗಳು ಬರಬೇಕೋ ಆ ಗುಣಗಳು ಕೊಡ್ತಾನೆ, ಏನೇನು ದುರ್ಗುಣಗಳು ಹೋಗಬೇಕೋ ತೆಗೆದು ಬಿಡುತ್ತಾನೆ. ಹಾಗಾದರೆ ಒಂದೇ ನಿಯಮನ, ಏನದು? 11 ಇಂದ್ರಿಯಗಳ ಹತೋಟಿ ಬೇಕು. ಹಾಗಾದರೆ 11 ಇಂದ್ರಿಯಗಳಲ್ಲಿ ನಿಂತ ಭಗವಂತನ ಚಿಂತನೆ, ಅವನನ್ನ ಈ ಗುಣಗಳಿಂದ ಚಿಂತನೆ, ಅದು ಒಂದು ಹೇಳಿ ಎಲ್ಲಾ ಕಡೆ ನೋಡಿ ಅಂತ ಹೇಳಿದ್ರು. ಮನಸ್ಸಿಗೆ ಹೇಳಿದ್ರೆ ಎಲ್ಲಾ ಕಡೆ ಹೇಳಿದಂತೇನೆ. ಹಾಗಾದರೆ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಬಿಂಬನ ಸ್ವರೂಪ ಬಿಂಬನ ರೂಪದಲ್ಲಿ ಏನು 11 ಇಂದ್ರಿಯಗಳಿಗೆ ರೂಪಗಳು ಕೊಟ್ಟಿದ್ದಾರೆ ಆ ರೂಪಗಳೇ ನಮ್ಮ 11 ಇಂದ್ರಿಯಗಳ ನಿಯಾಮಕವಾಗಿವೆ. ಆ ರೂಪಗಳನ್ನ ನಮ್ಮ 11 ಇಂದ್ರಿಯಗಳಲ್ಲಿ ಯಾವ ಯಾವ ರೂಪ ನಿಂತಿದೆ? ಮನಸ್ಸಿನಲ್ಲಿ ಅನಿರುದ್ಧ ರೂಪ, ಈ ರೀತಿಯಲ್ಲಿ ಬುದ್ಧಿಯಲ್ಲಿ ಪ್ರದ್ಯುಮ್ನ. ಈ ಕ್ರಮದಲ್ಲಿ ಆಯಾ 11 ರೂಪಗಳನ್ನು ತಿಳಿದು, ಅಷ್ಟೇ ಅಲ್ಲ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಏನೇನು ರೂಪಗಳು ಕೊಟ್ಟಿದ್ದಾರೆ ಆಯಾ ರೂಪಗಳನ್ನ ಅಲ್ಲಲ್ಲಿ 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 ಚಿಂತನೆ ಮಾಡುತ್ತಾ, ಎಲ್ಲಿ ನಮ್ಮ ಇಡೀ ಶರೀರದಲ್ಲಿ ಅದ್ ಹೇಗೆ ನಿಂತಿದ್ದಾನೆ, ನಮ್ಮ ಶರೀರದಲ್ಲಿ ಏನೇನಿವೆ ಅಲ್ಲಲ್ಲಿ ತನ್ನ ಅವಯವವನ್ನ ತಾನಿಟ್ಟು ಇಡೀ ಶರೀರದಲ್ಲಿ ನಿಂತಿದ್ದಾನೆ. ಅಂತ ಸ್ವಾಮಿಯ ಒಂದೊಂದು ಅವನ ರೂಪದ ಒಂದೊಂದು ರೂಪವನ್ನ ಈ ಗುಣಗಳು ನಿಶ್ಚಲ, ನಿರಾಮಯ, ನಿರ್ವಿಕಾರ, ನಿರಾಶ್ರಯ, ಅನಂತ ಎಂಬ ಗುಣಗಳಿಂದ ಒಂದೊಂದು ಕಡೆ ಒಂದೊಂದು ಕಡೆ ದೇವರನ್ನ ಚಿಂತನೆ ಮಾಡುತ್ತಾ ಬಂದರೆ ನಮ್ಮ ಇಡೀ ಶರೀರ, ಇಂದ್ರಿಯಗಳು ಎಲ್ಲವೂ ಕೂಡ ನಿಶ್ಚಲ, ನಿರಾಮಯ, ನಿರ್ವಿಕಾರ, ನಿರಾಶ್ರಯ, ಅನಂತ, ಪೂರ್ಣ ಅಂದರೆ ಭಗವಂತನನ್ನೇ ಚಿಂತನೆ ಮಾಡುವಂತಾಗಿ ಆ ಎಲ್ಲಾ ಇಂದ್ರಿಯಗಳಲ್ಲೂ ಭಗವಂತ ಗೋಚರನಾಗ್ತಾ ಬರ್ತಾನೆ. ಇದು ರಹಸ್ಯ. ಇಷ್ಟು ರಹಸ್ಯ ಬಚ್ಚಿಟ್ಟು ದಾಸರಾಯರು ಒಂದು ಪದ್ಯವನ್ನ ಹೇಳ್ತಾ ಇದ್ದಾರೆ. ಇಲ್ಲದಿದ್ದರೆ ದಾಸರಾಯರು ಸುಮ್ಮನೆ ನಮ್ಮ ಮನಸ್ಸಿನಲ್ಲಿ ದೇವರು ಹೊಳಿತಾನೆ ನೋಡ್ಕೊಂಡು ಹೋಗ್ರಿ ಎಂದಿಷ್ಟು ಹೇಳಿ ಹೊರಟಿಲ್ಲ. ನಮ್ಮ ಕಲ್ಮಶಗಳನ್ನ ಕಳೆಯುವ ಇಲ್ಲಿ ಹರಿಕಥಾಮೃತ ಸಾರ ನಾನು ತಿಳ್ಕೊಂಡೆ. ಯಾರಾದರೂ ಹೇಳಿದರೆ ಹರಿಕಥಾಮೃತ ಸಾರ ಓದಿದ್ದೀರಾ? ಹಾ ಓದಿದ್ದೀವಿ. ಎಷ್ಟು ಓದಿದ್ದೀವಿ? 32 ಸಂದಿ ಓದಿ ಆಯಿತು. ಏನ್ ತಿಳ್ಕೊಂಡಿದ್ದೀರಾ? ಕ್ವಶ್ಚನ್ ಬಂದ್ರೆ ಇಷ್ಟ ಆನ್ಸರ್ ಬಂದ್ರೆ ಸಾಕು, ಅವ್ರಿಗೆ ಹರಿಕಥಾಮೃತ ಸಾರ ಗೊತ್ತಾಯಿತು ಅಂತ. ಏನದು? ಅಲ್ಲಲ್ಲಿ ನಮ್ಮ ಶರೀರದಲ್ಲಿ 4 ದೇಹಗಳಲ್ಲಿ ಸರ ಸರ್ವತ್ರ ಹೊರಗು ಒಳಗು ಭಗವಂತನ ರೂಪಗಳು ಹೇಗೇಗಿವೆ, ಆಯಾ ರೂಪಗಳಲ್ಲಿ ಯಾವ ಯಾವ ಗುಣಗಳನ್ನ ಹೇಗೆ ಹೇಗೆ ಚಿಂತನೆ ಮಾಡಬೇಕೋ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದಾರೆ, ಅದನ್ನು ತಿಳಿದಿದ್ದೇನೆ ಅಂತ ಯಾರ ಬಾಯಿಂದ ಬಂತ? ಅವರು ಹರಿಕಥಾಮೃತ ಸಾರ ಓದಿದಂತೆ. ಒಟ್ಟಾರೆ ಇನ್ನ ಚಿಕ್ಕದಾಗಿ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳಬೇಕಾ, ಹರಿಕಥಾಮೃತ ಸಾರ ಅಂದ್ರೆ ಏನು ಅಂದ್ರೆ ದೇವರ ಗುಣಚಿಂತನೆ. ಇಷ್ಟೇ ಚಿಕ್ಕದಾಗಿ ಹೇಳಿದರೆ. ಯಾಕೆ ಗುಣಚಿಂತನೆ ಅಂದರೆ ಇಷ್ಟು, ನನ್ನಲ್ಲಿ ಹೋಗಬೇಕಾದ ದುರ್ಗುಣಗಳು ಏನೇನು ಹೋಗಬೇಕೋ ಅದಕ್ಕೆ ತಕ್ಕಂತ ದೋಷದಿಂದ ದೂರ ಎಂಬ ಚಿಂತನೆ. ನನ್ನಲ್ಲಿ ಏನು ಗುಣಗಳು ಮೂಡಬೇಕೋ ಸಾಧನೆಗೆ ಬೇಕಾದರೆ, ದೇವರ ದರ್ಶನಕ್ಕೆ ಬೇಕಾದ ಸಾಧನೆ, ಆ ಸಾಧನೆ ಮೂಡಬೇಕಾದ್ರೆ ಬೇಕಾದ್ರೆ ಗುಣಗಳು, ಆ ಗುಣಗಳು ನನ್ನಲ್ಲಿ ಮೂಡಬೇಕಾದರೆ ದೇವರ ಗುಣಗಳು ಏನೇನು ಚಿಂತನೆ ಮಾಡಬೇಕೋ ಪಟ್ಟಿ ದಾಸರ ಆಯ್ದು ಕೊಟ್ಟಿದ್ದಾರೆ. ಆ ಗುಣಗಳ ಚಿಂತನೆ ಮಾಡುವುದೇ ನನ್ನ ಜೀವನದ ಗುರಿ ಅಂತ ಯಾರು ತಿಳಿಯುತ್ತಾರೋ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಮ್ಮೊಳಗಿರುವ ಭಗವಂತನ ಅನೇಕ ರೂಪಗಳ ಗುಣಗಳನ್ನು ಉಪಾಸನೆ ಬೇಡ, ಚಿಂತನೆ. ಒಟ್ಟಾರೆ ಬೆಳಗ್ಗಿಂದ ರಾತ್ರಿ ಪರ್ಯಂತ ನಮ್ಮ ಶರೀರದಲ್ಲಿರುವ ಆಯಾ ರೂಪಗಳಲ್ಲಿ ಈ ಗುಣಗಳನ್ನ ಒಂದೊಂದರಲ್ಲಿ ಒಂದೊಂದರಲ್ಲಿ ಆ ಗುಣಗಳನ್ನು ಚಿಂತನೆ ಮಾಡೋಟೊತ್ತಿಗೆ ರಾತ್ರಿ ಆಗುತ್ತೆ ನಿಮಗೆ. ಹರಿಕಥಾಮೃತ ಸಾರ ಇಟ್ಟುಕೊಂಡು ಅಲ್ಲಿರುವ ಚಿಂತನೆಗಳನ್ನೆಲ್ಲ ಅದೇ ಪ್ರಕಾರ ಆಯಾ ಗುಣಗಳನ್ನ ಆಯಾ ರೂಪಗಳಲ್ಲಿ ಸುಮ್ಮನೆ ಸ್ಮರಣೆ ಪಟ್ಟಿ ಇಟ್ಟುಕೊಂಡು ಹರಿಕಥಾಮೃತ ಸಾರ 32 ಸಂದಿ ಓದ್ತೀರಾ, ಅಲ್ಲಲ್ಲಿ ಹೇಳಿದ್ದೆಲ್ಲ ದೊಡ್ಡ ಲಿಸ್ಟ್ ಮಾಡಿ, ಲಿಸ್ಟ್ ಮಾಡಿದ್ದನ್ನ ಅಲ್ಲಲ್ಲಿ ಗುಣಗಳು ಏನು ಚಿಂತನೆ ಮಾಡಬೇಕು ಹೇಳಿದ್ದಾರೆ ಅದೆಲ್ಲ ಲಿಸ್ಟ್ ಮಾಡಿ ಬೆಳಿಗ್ಗೆಯಿಂದ ಚಿಂತನೆ ಮಾಡಿ ಸ್ಮರಣೆ ಮಾಡ್ತಾ ಹೋಗಿ. ಇಲ್ಲಿದೆ ಈ ದೇವರ ರೂಪ ಇದೆ, ಇಲ್ಲಿ ಹೀಗಿದ್ದಾನೆ, ಇಲ್ಲಿ ಹೀಗಿದ್ದಾನೆ, ಇಲ್ಲಿ ಹೀಗಿದ್ದಾನೆ, ಆ ಲಿಸ್ಟ್ ಮಾಡ್ತಾ ಚಿಂತನೆ ಮಾಡ್ತಾ ಹೋದ್ರೆ ಸರಿಯಾಗಿ ಬೆಳಿಗ್ಗೆದ್ದಾದ್ರಿಂದ ರಾತ್ರಿ ಪರ್ಯಂತ ನಿಮ್ಗೆ ಸರಿ ಹೋಗುತ್ತೆ, ಮಲಗೋ ಪರ್ಯಂತ. ಅಯ್ಯೋ ಹಾಗಾಗಿ ನಮ್ ಕೆಲಸ ಆಗಲ್ಲ ಅಂತಂದ್ರೆ ಇಷ್ಟು ಅದನ್ನ ನುಂಗಿ ಬಿಟ್ರೆ, ಆ ಲಿಸ್ಟ್ ಅನ್ನ ಅಂದ್ರೆ ತಲೆಯಲ್ಲಿ ಇಟ್ಟುಕೊಂಡ್ರೆ ಚೆನ್ನಾಗಿ ಚಿಂತನೆ ಮಾಡಿ ಮಾಡಿ ದೀಕ್ಷೆಯಿಂದ ಬೇಗ ಬರಬೇಕು ಅಂತ ಹಠದಿಂದ ಬಾಯ್ಪಾಠ ಮಾಡಿ ತಲೆಯಲ್ಲಿ ಇಟ್ಕೊಂಡು ಚಿಂತನೆ ಮಾಡಿ ಶುರು ಮಾಡಿದ್ರೆ ಕೆಲಸವೂ ನಡೀತಾ ಇರುತ್ತೆ, ದೇವರ ಚಿಂತನೆ ಆಗ್ತಾ ಇರುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ಮುಗಿಯೋದ್ರೊಳಗೆ, ನಮ್ಮ ಕೆಲಸ ಮುಗಿದು ಮಲಗೋದ್ರೊಳಗೆ ಹರಿಕಥಾಮೃತ ಸಾರದಲ್ಲಿರುವ ಎಲ್ಲಾ ಗುಣಗಳ ಸ್ಮರಣೆ ಒಂಥರ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ದಾಸರು ಹೇಳಿದಂತೆ ಮಾಡುವವರಿಗೆ ಏನಯ್ಯ ಈ ಜನ್ಮದಲ್ಲಿ ಸಾರ್ಥಕಲ್ಲ ಅಂತ ಹೇಳ್ತಾರೆ. ಬೆಳಿಗ್ಗೆ ಅಂತೊಂದು ಚೂರು ಏನು, ಒಂದು ಮಕಸುಳಾದಿ, ಒಂದು ಷೋಡಶಿ, ಚತುರ್ದಶಿ ಅಷ್ಟೇ, ಇನ್ನೇನಿಲ್ಲ. ಅದಾದ ಮೇಲೆ ಎಲ್ಲಾ ಗುಣಗಳನ್ನ ಕೆಲಸ ಮಾಡ್ತಾ ಮಾಡ್ತಾ ರಾತ್ರಿ ಪರ್ಯಂತ ಮಾಡಿಬಿಟ್ರೆ ಹರಿಕಥಾಮೃತ ಸಾರ 32 ಸಂದಿ ಮಾತ್ರ ಪಟ್ಟಿ ಮಾಡಿಕೊಂಡು ಮತ್ತೆ ಅದಕ್ಕಿಂತ ಸಾಧನೆ ಬೇಕೇನಮ್ಮ ಬೇಡ ಅಂತೀರಾ? ಮಾಡಬೇಕು, ಬೇಕು ಸಲಹೆ ಮಾಡಬೇಕು. ಮಾಡಬೇಕಾದ್ರೆ ಏನು ಬೇಕು? ಹಠದಿಂದ ಮಾಡಬೇಕು, ಛಲದಿಂದ ಮಾಡಬೇಕು. ಇದು ಬರಲೇಬೇಕು. ಈ ತರ ಈ ದಿನದಲ್ಲಿ ನಾನು ಈ ಚಿಂತನೆಗಳನ್ನು ಮುಗಿಸಿಯೇ ನಾನು ಮಾಡಬೇಕು. ಹಾಗೆ ನನ್ನ ಯಾವ ಕೆಲಸ ಬಿಡಬಾರದು, ಮನೆಯವರಿಂದ ಯಾರಿಂದ ಒಂದು ಮಾತು ಅನಿಸ್ಕೋಬಾರದು. ಎಲ್ಲರೂ ಸರಿ ಮಾತಾಡ್ತಾ ಇರಬೇಕು, ನಗತಾ ಮಾತಾಡ್ತಾ ಇರಬೇಕು, ಎಲ್ಲ ಇರಬೇಕು, ಜೊತೆಗೆ ಒಳಗೆ ಒಂದು ಕಡೆ ಹೋಗ್ತಾ ಇರಬೇಕು. ಹಾಗೆ ಪ್ರಾಕ್ಟೀಸ್ ಮಾಡ್ತಾ 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 ಬಂದ್ರೆ ನಿಮ್ಮನ್ನೇನಂತ ಕರೀತಾರೆ ಅಂದ್ರೆ ಮುಂದೆ ಹೇಳ್ತಾರೆ. ಹಾಗೆ ಸಾಧನೆ ಮಾಡುವವ್ರನ್ನ ಏನಂತ ಕರೀತಾರೆ? ಭೂ ದೇವತೆಗಳು, ಭೂಮಿಯಲ್ಲಿರುವ ದೇವತೆಗಳು ಅಂದ ದೇವತೆಗಳ ಸನ್ನಿಧಾನ ವಿಶೇಷ ಪಾತ್ರರು ಅಂತ ಕರೀತಾರೆ. ಬಲ್ಲಿಗೆ ಶ್ರೀಕೃಷ್ಣ ಅಂತ ನಮಸ್ಕಾರ.